ಚಿತ್ತ ಇದು ನೋಡಿದ್ದೆ ಸ್ಟೋರಿ ತರ ಯಾರು ಕಳಿಸಿದ್ರು, ಚೆನ್ನಾಗಿತ್ತು. ಒಬ್ಬ ಧನವಂತ ತನ್ನ ಮಹಡಿ ಮೇಲೆ ಏನೋ ಕಾಫಿನ ಏನೋ ಕುಡಿತಾ ಕೂತಿದ್ದ. ಆ ಕೂತಿರುವಾಗ ಒಂದು ಇರುವೆ ಹೋಗ್ತಾ ಇತ್ತು, ಅದನ್ನೇ ನೋಡುತ್ತಾ ಇದ್ದ. ಅವನ ಅನುಭವ ಹೇಳುತ್ತಾನೆ, ಆ ಇರುವೆ ಹೋಗ್ತಾ ಹೋಗ್ತಾ ಏನ್ ಮಾಡ್ತಾ ಇದೆ, ದೊಡ್ಡ ಎಲೆಯನ್ನ ಹೊತ್ತುಕೊಂಡು ಹೋಗ್ತಾ ಇದೆ. ಆ ಎಲೆಯಲ್ಲಿ ಒಂದು ಚೂರು ಭಾಗ ಅದಿಲ್ಲ, ಅದನ್ನು ಸೆಳ್ಕೊಂಡು ಸೆಳ್ಕೊಂಡು ಹೋಗ್ತಾ ಇದೆ. ಹೋಗುವಾಗೆಲ್ಲ ಅದಕ್ಕೆ ಅಡಚಣೆಗಳು ಎಲ್ಲಾ ಕಡೆ ಬರುತ್ತಾ ಇವೆ. ಆ ಅಡಚಣೆ ಬಂದಾಗೆಲ್ಲ ನಿಲ್ಲುತ್ತೆ, ಆಲೋಚನೆ ಮಾಡುತ್ತೆ, ಪಕ್ಕಕ್ಕೆ ತಗೊಂಡು ಹೋಗುತ್ತೆ. ಹೌದಾ? ಇರುವೆ ನೋಡಿಬೇಕಾದ್ರೆ ಎಷ್ಟು ಇಂಟೆಲಿಜೆಂಟ್ ಅದು, ಚೆನ್ನಾಗಿ ಅದಕ್ಕೆ ಹೇಗೆ ಬೇಕೋ ಕರ್ಕೊಂಡು ಹೋಗೇ ಹೋಗ್ತಾ ಇರುತ್ತೆ. ಅದು ಹಾರ್ತಾ ಹಾಕ್ತಾ ಹಾಗೆ ತಗೊಂಡು ಹೋಗ್ತಾ ಇದ್ರೆ ನೆಲದಲ್ಲಿ ಬಿರುಕು ಬಂತು, ಅದರಲ್ಲಿ ಹೋದ್ರೆ ಬಿದ್ದು ಹೋಗುತ್ತದು. ಆ ಎಲೆ ಹಿಡ್ಕೊಂಡು ಹೋಗುವುದು ಹೇಗೆ ಹೋಗ್ಬೇಕು ಅಂತ ನೋಡುತ್ತಾ ಅದು ಹಿಂದಕ್ಕೆ ಹೋಗಿ ಎಲೆಯನ್ನ ದೂಡಿ ಆ ಬಿರುಕಿನ ಮೇಲೆ ಎಲೆ ಬರುವಂತೆ ಮಾಡಿ ಎಲೆ ಮೇಲೆ ನಡ್ಕೊಂಡು ಹೋಗಿ ನಂತರ ಎಲೆಯನ್ನು ಸೆಳ್ಕೊಂಡು ಹೋಗ್ತಾ ಇದೆ. ಆಶ್ಚರ್ಯಪಟ್ಟನು, ಎಷ್ಟು ಚೆನ್ನಾಗಿ ಭಗವಂತ ಬುದ್ಧಿ ಕೊಡ್ತಾನೆ ಈ ಜೀವರಾಶಿಗೆ, ಎಷ್ಟು ಚೆನ್ನಾಗಿ ಮಾಡಿಸ್ತಾನೆ. ಕೊನೆಗೆ ಕಷ್ಟ ಪಟ್ಟು 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 ಅದು ಹೋಗಿದ್ದೆಲ್ಲಿಗೆ ಅಂದ್ರೆ ತನ್ನ ತೂತಿನ ಹತ್ರ ಹೋಯಿತು. ಆದ್ರೆ ಆ ತೂತ ಎಷ್ಟಿತ್ತು ಅಂದ್ರೆ ಎಲೆಯಷ್ಟಿಲ್ಲ, ಬಹಳ ಚಿಕ್ಕದು. ನೋಡ್ತಾ ಇದ್ದ ಈ ಎಲೆಯನ್ನ ತೂತಲ್ಲಿ ಹೇಗೆ ತಗೊಂಡು ಹೋಗುತ್ತಿದು ಅಂತ ನೋಡ್ತಾ ಇದ್ದ. ಅದು ನೋಡಿ 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 ಛೆ, ನನ್ನ ತೂತಿಗೆ ಇದು ಸೂಟ್ ಆಗಲ್ಲ ಅಂತ ಬಿಟ್ಟು ಹಾಗೆಯೇ ಹೊರಟೋಯ್ತು. ಅವಾಗ ನೋಡಿದ, ಇದು ಇಷ್ಟು ಇಂಟೆಲಿಜೆನ್ಸ್ ಎಲ್ಲಾ ಬಳಸಿ ಇಷ್ಟು ದೊಡ್ಡ ಎಲೆಯನ್ನ ಹೊತ್ತುಕೊಂಡು ಹೋಗಿದ್ದು, ಕೊನೆಗೆ ಅದು ನನಗೆ ಕೆಲಸಕ್ಕೆ ಬರುತ್ತಾ ಇಲ್ಲ ಎಂಬ ಎಚ್ಚರವಿಲ್ಲದೆ ತಗೊಂಡು ಹೋಯಿತು, ಬಿಟ್ಟೇ ಹೋಯ್ತಲ್ಲ ಒಳಕ್ಕೆ. ನಾವು ಅಷ್ಟೇ ಅಲ್ಲ, ಇಡೀ ಜೀವನ ಬದುಕ್ತೀವಿ, ನಮ್ಮ ಇಂಟೆಲಿಜೆನ್ಸ್ ಎಲ್ಲ ಬಳಸ್ತೀವಿ. ಏನು ನಾನಾ ಫ್ಲಾಟ್ ಅದು ಇದು ದುಡ್ಡು ಸಂಪಾದನೆ ಆಗಿ ಒದಾಡಿ ಒದಾಡಿ ಕೊನೆಗೆ ಚಿಕ್ಕ ತೂತು, ಯಾವುದು ನಮ್ಮನ್ನ ಒಳಗೆ ಹಾಕುವಂತ ಗ್ರೇವ್ ಅಂತಾರಲ್ಲ ಆರಡಿ ಜಾಗ, ಅದರಲ್ಲಿ ಫ್ಲಾಟ್ ಹಿಡಿಯಲ್ಲ, ಯಾವುದು ಹಿಡಿಯಲ್ಲ, ಫಿಕ್ಸೆಡ್ ಡಿಪಾಸಿಟ್ ಬರಲ್ಲ, ಏನೂ ಬರಲ್ಲ, ಒಳಗೆ ಹಾಕಿಯೇ ಬಿಡುತ್ತಾರೆ. ಯಾವುದು ಇಲ್ಲ, ಹೊರಗೆ ಎಲೆ ಬಿಟ್ಟು ಇರುವೆ ಒಳಗೆ ತೂರಿದಂತೆ ನಮ್ಮನ್ನು ಮುಚ್ಚ ಹಾಕಿ ಬಿಡುತ್ತಾರೆ. ಮತ್ತೆ ಈ ಜೀವ ಯಾಕೆ ಪ್ರಯತ್ನ ಮಾಡುತ್ತಾನೆ ಅಂದ್ರೆ ಏನಾಯಿತು, ಇರುವೆಗೆ ತನಗೇನು ಬೇಕು ಅದರ ಎಚ್ಚರ ಇಲ್ಲ, ಅದಕ್ಕೆ ಅಷ್ಟು ಪ್ರಯತ್ನ ಪಟ್ಟು ತಂದಿದೆ. ನಾವು ನಮಗೇನು ಬೇಕು ಎಂಬ ಎಚ್ಚರ ಇಲ್ಲ, ಅದಕ್ಕೆ ಎಲ್ಲ ಸಂಪಾದನೆ ಮಾಡ್ತಾ ಇದ್ದೇವೆ, ಕೊನೆಗೆ ಒಂದೂ ಉಳಿಯಲ್ಲ. ಆ ತೂತಿನಲ್ಲಿ ತಗೊಂಡು ಹೋಗುವಂತಹ ಪದಾರ್ಥ ಯಾವುದಯ್ಯ ನೋಡಿ, ಸೂಕ್ಷ್ಮವಾಗಿದ್ರೆ ತೂತಲ್ಲಿ ತೋರುತ್ತೆ, ಹಾಗೆ ನಮ್ಮ ಜೊತೆಗೆ ಬರುವಂತದ್ದು ಸೂಕ್ಷ್ಮವಾದ್ದು ಯಾವುದು, ಪುಣ್ಯ ಮಾತ್ರ ಬರುತ್ತೆ. ದೊಡ್ಡವರ ಅನುಗ್ರಹ, ಭಗವಂತನ ಅನುಗ್ರಹ, ಸಾಧನೆ ಇದು ಬಹಳ ಸೂಕ್ಷ್ಮ, ನಮ್ಮ ಜೊತೆಗೆ ಬರುತ್ತೆ, ಮಿಕ್ಕದ್ದೆಲ್ಲ ಇಲ್ಲೇ ಬಿದ್ದಿರುತ್ತೆ. ಮತ್ತೆ ನಮಗೂ ಇರುವಿಗೂ ವ್ಯತ್ಯಾಸ ಬೇಕಲ್ಲ, ನಾವು ಇರುವೆ ಅಂತ ಆದ್ರೆ ಹೇಗೆ, ಆದ್ರೆ ಇರುವನ್ನ ಯದ್ಯಪಿ ಅದು ಚೇತನ, ಆದ್ರೆ ಮಾಡಿದ ಕೆಲಸ ಎಂಥದ್ದು, ಜಡದ ಕೆಲಸ ಮಾಡಿತು. ಅದಕ್ಕೆ ನಾವು ಕೂಡ ಜಡದಂತೆ ಇದ್ದೀವಿ, ನಮ್ಮ ಜಡತ್ವ ಕಳೆಯುವಂಥವನೇ ಕೃಷ್ಣ. ಅವನನ್ನು ಚಿಂತನೆ ಮಾಡಿದರೆ ನಮ್ಮ ಜಡತ್ವ ಕಳೆದು ಒಳ್ಳೆ ಚೇತನರನ್ನಾಗಿ ಭಗವಂತನ ಕಡೆ ಹೋಗುವಂತೆ ಮಾಡುತ್ತಾನೆ. ಅದಕ್ಕೆ ಆ ಒಳಗಿರುವ ಭೀಮಸೇನಾಂತರ್ಗತ ಕೃಷ್ಣನನ್ನು ಚಿಂತನೆ ಮಾಡುತ್ತಾರೆ. ದಶಗ್ರೀವ ಛಿದಂ, ಇದೆಲ್ಲ ಇಲ್ಲಿ ಕೇಳೋದಲ್ಲ, ವಾದರಾಜರ ಸ್ಮರಣೆ ಬಂದಾಗ, ವಾದರಾಜರ ಮುಂದೆ ನಿಂತಾಗ, ವಾದರಾಜರ ವೃಂದಾವನದಲ್ಲಿ ಹೇಗೇಗಿದೆ ಎಂಬುದು ಚಿಂತನೆ ಮಾಡಿ ಅಲ್ಲಲ್ಲಿರುವ ಭಗವಂತನ ಮೂರ್ತಿಗೆ ನಮಸ್ಕಾರ ಮಾಡಲಿಕ್ಕೆ ನಮಗಾಯಿತ. ಅವಾಗ ಸಾರ್ಥಕ ಪ್ರವಚನ ಕೇಳಿದ್ದು ಇಲ್ಲ, ಬರೇ ಇಲ್ಲಿ ಕೇಳಿ ಇಲ್ಲೇ ಬಿಟ್ಟು ಹೋಗ್ಬಿಟ್ರೆ ಏನೂ ಉಪಯೋಗವಿಲ್ಲ. ಹೌದಲ್ವಾ? ಇವತ್ತು ಕೇಳೋಣ, ವಾದರಾಜರ ಕುರಿತು ಕೇಳೋಣ. ಅಂದ್ರೆ ಮತ್ತು ಬರೋ ಆರಾಧನೆವರೆಗೂ ನೆನೆಯಲ್ವಾ ನೀವು? ಬರೋ ಆರಾಧನೆವರೆಗೂ ವಾದರಾಜರಿಗೆ ಒಂದು ಗುಡ್ ಬೈ ಹೇಳ್ಬಿಡ್ತೀರಾ? ನಿತ್ಯ ಸ್ಮರಣೆ ಮಾಡೋಣ, ನಮ್ ಗಂಟೇನು ಹೋಯ್ತು. ಸ್ಮರಣೆ ಮಾಡಿದ್ರೆ ನಮ್ ಪಾಪ ಹೋಗುತ್ತೆ. ಗುರುಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ ಅಂತ ಹೇಳ್ತಾರೆ ಸತ್ಯವಂತ ನೋಡಿ. ಆದ್ದರಿಂದ ನಿತ್ಯವೂ ವಾದರಾಜರ ಸ್ಮರಣೆ ಮಾಡಿ. ಹಾಗಾದ್ರೆ ಮಾಡುವ ಕಾಲಕ್ಕೆ ಸುಮ್ಮನೆ ಮಾಡಬೇಡಿ. ಇವತ್ತು ಕೇಳಿದ್ದೆಲ್ಲ ಎಷ್ಟೆಷ್ಟು ಕೇಳಲಿಕ್ಕಾಗತ್ತೋ ಅಷ್ಟನ್ನು ಹಾಗೇ ಪ್ರಿಂಟ್ ಇಟ್ಕೊಳ್ಳಿ, ಚೆನ್ನಾಗಿ ಪ್ರಿಂಟ್ ಇಟ್ಕೊಳ್ಳಿ. ಇಟ್ಟುಕೊಂಡು ನಿತ್ಯವೂ ವಾಜರಾಜರ ಸ್ಮರಣೆ ಮಾಡಿ. ವಾಜರಾಜರ ವೃಂದಾವನ ಕಣ್ಣು ಮುಂದಿಟ್ಕೊಂಡು ಬರುತ್ತಲ್ಲಪ್ಪ, ಅಲ್ಲಿ ಹೋಗ್ಬೇಕಾಗಿಲ್ಲ, ಇಲ್ಲೇ ಸೋದೆ, ಇಲ್ಲೇ ಇದೆ ವಾಜರಾಜರ ವೃಂದಾವನ. ಸುತ್ತು ನೋಡಿ, ಆ ಹನುಮ ಭೀಮ ಮಧ್ವ ವಾಜರಾಜರ ಒಳಗಿರುವ ರಾಮ ಕೃಷ್ಣ ವೇದವ್ಯಾಸ ಹಯಗ್ರೀವರ ಸ್ಮರಣೆ ಮಾಡಿ ಸ್ವಾಮೀ ನಿಮಗೊಂದು ನಮಸ್ಕಾರ ಅಂತ ಇಷ್ಟಾದ್ರೂ ಮಾಡ್ತೀರಾ? ಇಷ್ಟು ಮಾಡಿ ಹೇಗೆ ಈ ಅನುಸಂಧಾನ ಪೂರ್ವಕವಾಗಿ ದಿನಾಗ್ಲೂ ಮಾಡಿ ಬರೋ ಆರಾಧನೆಗೆ ಇಲ್ಲಿ ಬನ್ನಿ. ಒಂದು ವರ್ಷ ಇತ್ತಿಳ್ಕೊಂಡ ಮೇಲೆ ಈ ಅನುಸಂಧಾನ ಪೂರ್ವಕ ನಮಸ್ಕಾರ ಮಾಡಿದ್ದು ಕೃಷ್ಣಾರ್ಪಣ ಬಿಡಿ, ಅದು ನಿಜವಾದ ಆರಾಧನೆ. ಹೌದಾ? ಹೇಳ್ತಾರೆ ನಂತರ, ಸ್ವನಾಮ ಗ್ರಹಣಾದೇವ ನಿರಸ್ತ ಗ್ರಹ ವಿಗ್ರಹಂ. ಇನ್ನ ಹನುಮಂತನೊಳಗೆ ರಾಮಚಂದ್ರನ ಸ್ಮರಣೆ ಮಾಡಿದ್ದಾಯಿತು, ಹಿಂದೆ ಭೀಮನೊಳಗೆ ಕೃಷ್ಣನ ಸ್ಮರಣೆ ಮಾಡಿದ್ದಾಯಿತು, ಪಕ್ಕದಲ್ಲಿ ವೇದವ್ಯಾಸರೊಳಗೆ ಮಧ್ವರೊಳಗೆ ವೇದವ್ಯಾಸರನ್ನ ಸ್ಮರಣೆ ಮಾಡಬೇಕು. ಹೌದ್ ತಾನೆ? ಅಂದ್ರೆ ನಿಮ್ಗೆ ನಿದ್ದೆ ಬರಲಿಲ್ಲ ಅಂತ ಅರ್ಥ ಆಯ್ತು. ನಾನು ಹೇಳಿದ್ದೆಲ್ಲ ಸರಿಯಂತ ಯಾವಾಗುತ್ತೆ? ಜೊಂಪು ಬಂದಾಗ ಮಾಡ್ತಾರೆ. ಚೆನ್ನಾಗಿದೆ, ಒಳ್ಳೇದಪ್ಪ. ಹೇಳುತ್ತಾರೆ ವಾದ ಮಧ್ವಾಂತರ್ಗತ ವೇದವ್ಯಾಸರ ಸ್ಮರಣೆ ಮಾಡುತ್ತಾರೆ. ಹೇಳುತ್ತಾರೆ ಸ್ವನಾಮ ಗ್ರಹಣ ದೇವ ನಿರಸ್ತ ಗ್ರಹ ವಿಗ್ರಹ. ಗ್ರಹ ಅಂದ್ರೆ ಏನು ಗೊತ್ತು? ದುಷ್ಟಗ್ರಹ ಹೇಳಿದ ಯೋ ಗ್ರಹ ಬಂದಾರೆ ಅಂತ ಹೇಳ್ತೀವಲ್ಲ, ಅದಲ್ಲ. ಗ್ರಹ ಅಂದ್ರೆ ಜ್ಞಾನ. ಜ್ಞಾನದ ವಿಗ್ರಹ ವಿಪರೀತವಾದ ಗ್ರಹ ಅಂದರೆ ವಿಪರೀತ ಜ್ಞಾನ, ಸಂಶಯ ಜ್ಞಾನ. ಶಬ್ದಗಳು ದೊಡ್ಡ ದೊಡ್ಡದು, ಅರ್ಥ ಚಿಕ್ಕದು. ನೋಡಿ, ಯಾವುದನ್ನ ಹೇಗೆ ತಿಳಿಯಬೇಕೋ ಹಾಗೆ ತಿಳಿಯದೆ ಹೋಗುವುದು, ತಿಳುವಳಿಕೆ ಇಲ್ಲದಿರುವುದು ಅಜ್ಞಾನ. ಹೌದಾ ಅಲ್ಲ ಅಂತ ತಿಳಿಯೋದು ಸಂಶಯ, ಬೇರೆದೇ ತಿಳಿದು ಬಿಡೋದು ವಿಪರೀತ ಜ್ಞಾನ ಅಂತ ಹೇಳ್ತಾರೆ. ಹಾಗೆ ನಿರಸ್ತ ಗ್ರಹ ವಿಗ್ರಹ, ನಮ್ಮಲ್ಲಿ ಭಗವಂತನ ಬಗ್ಗೆ ನಮ್ಮ ಸಾಧನೆಯ ಬಗ್ಗೆ ಏನು ತಪ್ಪು ತಿಳುವಳಿಕೆ ಬರ್ತಾ ಇದೆ ಅದನ್ನ ಕತ್ತರಿಸಿ ಹಾಕುವಂಥವರು ಯಾರು ಅಂದ್ರೆ ವೇದವ್ಯಾಸ ದೇವರು. ವೇದವ್ಯಾಸರ ಸ್ಮರಣೆ ಯಾರು ಮಾಡುತ್ತಾರೋ ಅವರ ಒಳಗಿರತಕ್ಕಂಥ ನಾನಾ ರೀತಿಯಾದ ಸಂಶಯ ಜ್ಞಾನ, ವಿಪರೀತ ಜ್ಞಾನ, ಅಜ್ಞಾನ ಎಲ್ಲ ಹೋಗಿಬಿಡುತ್ತೆ. ಅಂಥ ಮಧ್ವರ ಒಳಗಿರತಕ್ಕಂಥ, ಮಧ್ವಾಚಾರ್ಯರ ಒಳಗಿರತಕ್ಕಂಥ ಆ ವೇದವ್ಯಾಸರಿಗೆ ನಮಸ್ಕಾರ ಮಾಡಿದರು. ಅಂದರೆ ಈಗ ಒಂದು ರೀತಿಯಲ್ಲಿ ಏನು ಮಾಡಿದ್ರು, ಒಳಗಿರತಕ್ಕ ಭಗವದ್ ರೂಪ ಅನಿಷ್ಟವನ್ನು ನಿವಾರಣೆ ಮಾಡುತ್ತಾರೆ ಎಂಬುದನ್ನು ತೋರಿಕೊಟ್ಟು ಮುಂದೆ ಹೇಳ್ತಾ ಇದ್ದಾರೆ. ಅಂಥ ಮಧ್ವರಲ್ಲಿ ವೇದವ್ಯಾಸರಾಗಿ, ಭೀಮದೇವರಲ್ಲಿ ಕೃಷ್ಣನಾಗಿ, ಹನುಮಂತನಲ್ಲಿ ರಾಮಚಂದ್ರನಾಗಿ ಇದ್ದುಕೊಂಡು ಈ ವೃಂದಾವನದಲ್ಲಿ ಹೊಳೆಯುವಂಥ ಯಾರು ಹಯಗ್ರೀವ ಇದ್ದಾನಲ್ಲ ಅವನೇ ವೃಂದಾವನ ಗತಂ. ಈ ವೃಂದಾವನದಲ್ಲಿ ಇರುವಂಥ ಬ್ರಹ್ಮ ರುದ್ರ ಇಂದ್ರ ವಂದಿತಂ, ಬ್ರಹ್ಮ ರುದ್ರ ಇಂದ್ರಾದಿ ದೇವತೆಗಳಿಂದ ವಂದಿತನಾದ ದೇವರಿಗೆ ನಮಸ್ಕಾರ. ಅರ್ಥ ಆಯ್ತಾ? ಆಗಿಲ್ಲ, ಹೇಳ್ತೇನೆ. ಸುತ್ತು ಹನುಮ ಭೀಮ ಮಧ್ವ ರಾಮ ಕೃಷ್ಣ ವೇದವ್ಯಾಸ ಮೇಲೆ ಹಯಗ್ರೀವ ದೇವರ ಪರಿಚಯ ಆಯಿತಲ್ಲ, ಇವರನ್ನು ಉಪಾಸನೆ ಮಾಡಲಿಕ್ಕೆ ವಾದಿರಾಜರು ಒಳಗೆ ಕೂತಿದ್ದಾರೆ. ವಾದಿರಾಜರ ಸುತ್ತು ಎಲ್ಲರೂ ಸೇರಿದ್ದಾರೆ. ಯಾರು ಯಾರು ಅಂದ್ರೆ ವಿಶೇಷವಾಗಿರತಕ್ಕಂಥ ರುದ್ರಾದಿ ದೇವತೆಗಳೆಲ್ಲ ಕೈ ಮುಗಿದು ವಾದಿರಾಜರ ವೃಂದಾವನದಲ್ಲಿ ಮೂರೂವರೆ ಕೋಟಿ ದೇವತೆಗಳು, ಮೂರೂವರೆ ಕೋಟಿ ದೇವತೆಗಳು ಅಲ್ಲ, 33 ಕೋಟಿ ದೇವತೆಗಳಂತೆ. ತ್ರಯತ್ರಿಂಶಶ್ಚ ಕೋಟೀನಾಂ ದೇವಾಹ ಸನ್ನಿಹಿತಾ ಸದಾ ಅಂತ ಹೇಳ್ತಾರೆ. 33 ಕೋಟಿ ದೇವತೆಗಳೆಲ್ಲ ವಾದಿರಾಜರ ವೃಂದಾವನದಲ್ಲಿ ಜಾಮ್ ಪ್ಯಾಕ್ ಆಗಿ ನಿಂತಿದ್ದಾರೆ. ಹೇಗೆ ನೀವು ಸೋದೆ ಆರಾಧನೆ ಹೋದ ಕಾಲಕ್ಕೆ ಜನ ಎಲ್ಲ ಇರ್ತಾರಲ್ಲ, ಹಾಗೆ ಯಾವಾಗೂ ಇರುತ್ತೆ ವಾದಿರಾಜರ ವೃಂದಾವನದೊಳಗೆ. ವೃಂದಾವನದೊಳಗೆ ಎಲ್ಲರೂ ಆ ಹಯಗ್ರೀವ ದೇವರನ್ನ ಚಿಕ್ಕ 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 ರೂಪದಿಂದ ಎಲ್ಲರೂ ಆ ಹಯಗ್ರೀವನ ಸ್ತೋತ್ರ ಮಾಡುತ್ತಾ ಇದ್ದಾರೆ, ಅದನ್ನ ಹೇಳುತ್ತಾ ಇದ್ದಾರೆ. ಹಾಗಾದ್ರೆ ನಾವು ವಾದಿರಾಜರ ವೃಂದಾವನ ಕಣ್ಣು ಮುಂದೆ ತಂದುಕೊಂಡರೆ ಒಳಗ ಹಯಗ್ರೀವ ದೇವರು, ಅವರನ್ನ ಭುಜದ ಮೇಲೆ ಹೊತ್ತಂತಹ ವಾದಿರಾಜರು, ಪಕ್ಕದಲ್ಲೇ ಬ್ರಹ್ಮದೇವರು ವಾಯುದೇವರು, ಸುತ್ತು ರುಜುಗಣಸ್ಥರು, ಸುತ್ತು ಎಲ್ಲಾ ದೇವತೆಗಳು. ಇಲ್ಲಿ ನೋಡಿ, ಇಲ್ಲಿ ರುಜುಗಣಸ್ಥರೆಲ್ಲ ಕೂತಿದ್ದಾರೆ, ಪಕ್ಕದಲ್ಲಿ ಎಲ್ಲಾ ದೇವತೆಗಳು ಸೆಟದು ನಿಂತು ನಮಸ್ಕಾರ ಮಾಡುತ್ತಾ ಇದ್ದಾರೆ ಆ ಹಯಗ್ರೀವ ದೇವರಿಗೆ. ರುಜುಗಣಸ್ಥರಾದ ಬ್ರಹ್ಮ ವಾಯು ಲಾತವ್ಯರಾದಂತಹ ವಾದರಾಜರಿಗೆ ನಮಸ್ಕಾರ ಮಾಡುತ್ತಾ ಇದ್ದಾರೆ ಎಂಬ ಚಿಂತನೆ ನಮ್ಮ ತಲೆಗೆ ಸದಾ ಬರಬೇಕಾಗುತ್ತೆ. ಅದನ್ನು ಹೇಳ್ತಾ ಇದ್ದಾರೆ. ಯೋ ಮಾಂ ದೇವಂ ವಿಜಾನಾತಿ ರುಜುಸ್ಥಂ ಪುಣ್ಯಕೃನ್ನರ ಸಯಾತಿ ನಿಲಯಂ ಪುಣ್ಯಂ ಯದ್ಗತ್ವಾ ನನಿ ವರ್ತತೆ. ಯಾರಾದರೆ ದೇವಂ ವಿಜಾನಾತಿ, ರುಜುಸ್ಥಂ ದೇವಂ ವಿಜಾನಾತಿ, ನನ್ನನ್ನ ಋಜುಗಳ ಮಧ್ಯೆ ಇರತಕ್ಕಂಥ ದೇವ, ಋಜುಗಣಸ್ಥ ಲಾತವ್ಯ ಅಂತ ಯಾರು ತಿಳಿಯುತ್ತಾನೋ ಅವನು ಪುಣ್ಯಕೃತ ನರ, ಪುಣ್ಯ ಮಾಡಿದವ. ಅಂದರೆ ತುಂಬಾ ಪುಣ್ಯ ಮಾಡಿದರೆ ಹೊರತು ವಾದಿರಾದರು, ಋಜುಗಣಸ್ಥರು ಅವರು ಮಹಾನುಭಾವರು ಲಾತವ್ಯರು ಎಂಬ ಎಚ್ಚರ ನಮಗೆ ಬರಲ್ಲ. ಅಂತಹ ಪುಣ್ಯ ಗುಂಪು ನಮಗಿರಬೇಕು, ಇಲ್ಲದಿದ್ದರೆ ಬರಲ್ಲ. ಇನ್ನ ಯಾರಾದರೆ ವಾದಿರಾದರೆ ವಿಶೇಷವಾಗಿ ಸ್ವಾಮಿ ನೀವು ಋಜುಗಣಸ್ಥರಯ್ಯ ಲಾತವ್ಯರು ಅಂತ ನಮಸ್ಕಾರ ಮಾಡುತ್ತಾರೋ ಆ ನಮಸ್ಕಾರದಿಂದ ಪುಣ್ಯ ಎಷ್ಟು ಬೆಳೆಯುತ್ತೆ ಸಾಧ್ಯವಿಲ್ಲ ಎಣಸಲಿಕ್ಕೆ. ಅಂಥ ಪುಣ್ಯ ಬರುತ್ತವರಿಗೆ ಅಂಥವರು ಎಲ್ಲಿಗೆ ಹೋಗ್ತಾರೆ ಅಂದರೆ ಸಯಾತಿ ನಿಲಯಂ ಪುಣ್ಯಂ. ಯಾರಾದರೆ ವಾಜರಾಜರನ್ನ ಸ್ಮರಣೆ ಮಾಡಿ ಅವರು ರುಜುಗಣಸ್ಥರು ಲಾತವ್ಯರು, ಮುಂದೆ ಭಾವಿ ವಾಯುಪಟ್ಟಕ್ಕೆ ಬರತಕ್ಕಂಥವರು, ವಾಯುದೇವರ ಪಕ್ಕದಲ್ಲೇ ಇದ್ದುಕೊಂಡು ನಮ್ಮಲ್ಲಿ ಹಂಸ ಮಂತ್ರವನ್ನು ಮಾಡುತ್ತಾರೆ ಎಂದು ಚಿಂತನೆ ಮಾಡಿ ನಮಸ್ಕಾರ ಮಾಡುತ್ತಾರೋ ಅವರು ಎಂದಿಗೂ ತಿರುಗಿ ಬಾರದ ಲೋಕಕ್ಕೆ ಹೋಗುತ್ತಾರೆ. ಸಯಾತಿ ನಿಲಯಂ ಪುಣ್ಯಂ ಯದ್ಗತ್ವ ನನಿವರ್ತತೆ ಅಂದೆ ನಾನ್ ರಿಟರ್ನಬಲ್ ಬೇಸಿಸ್ ಹೊರಟೋಗ್ತಾರೆ. ಎರಡಿದೆ, ನಾನ್ ರಿಟರ್ನಬಲ್ ಬೇಸಿಸ್ ಅಲ್ಲಿ ಹೋಗೋದು ಎರಡು ಕಡೆ ಇದೆ. ಒಂದು ಅನಂತಮಸಿಗೆ ಹೋಗ್ತಾರೆ, ಒಂದು ಮೋಕ್ಷಕ್ಕೂ ಹೋಗ್ತಾರೆ. ಎಲ್ಲಿಗೆ ಹೋಗ್ತಾರೆ ವಾದರಾಜರು ಸ್ಮರಣೆ ಮಾಡಿದವರು ಅಂದರೆ ಮೋಕ್ಷಕ್ಕೆ ಕಡ್ಡಾಯವಾಗಿ ಹೋಗ್ತಾರೆ. ಅದಕ್ಕೆ ಹೇಳ್ತಾರೆ ಸಯಾತಿ ನಿಲಯಂ ಅಂತ ಹೇಳಲಿಲ್ಲ, ಪುಣ್ಯಂ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಸುಂದರವಾದ ಚಿಂತನೆ ವಾದರಾಜರು ಕೊಡ್ತಾ ಇದ್ದಾರೆ. ವಾದರಾಜರ ಹತ್ರ ಹೋದರೆ ವಾದರಾಜರ ವೃಂದಾವನದ ಮೇಲೆ ಒಂದು ವಿಮಾನವಿದೆ ಅಂತೆ. ಬೇಕಾದ್ರೆ ನೋಡಿ ಈ ಸಲ ಹೋದಾಗ, ಈ ಸಲ ಹೋದಾಗ ನೋಡಿ ಅಂತ ಹೇಳ್ತಾ ಇದ್ದೇನೆ. ವಾದಿರಾಜರ ವೃಂದಾವನದ ಮೇಲೆ ಒಂದು ವಿಮಾನವಿದೆ ಅಂತೆ. ವಿಮಾನಂ, ಹೌದಾ, ನಮ್ ಕಾಣಿಸಲ್ಲ, ಯಾವಾಗೂ ಕಾಣಿಸಿಲ್ಲ ಅಂದ್ರೆ ದಿವ್ಯಮಾನಂ, ದೇವತೆಗಳಿಗೆ ಕಾಣಿಸುವಂಥದ್ದು. ದಿವ್ಯಮಾನಂ, ಹೊಳೆಯುತ್ತಾ ಇರುತ್ತೆ. ಅಥವಾ ವಾದಿರಾಜರ ಕೃಪೆ ಆಯಿತಾ, ನಮಗೂ ಕಾಣಿಸಬಹುದು. ಯಾರಿಲ್ಲ ಅಂದ್ರು, ರಾಯರು ಕಾಣಿಸಿಲ್ವ ಅನೇಕ ಜನಕ್ಕೆ, ಶೂದ್ರರಿಗೆ ಕಾಣಿಸಿದ್ದಾರೆ, ನಮಗೆ ಕಾಣಿಸಿಲ್ಲ. ಈಶ್ವರಿಗೆ ಅನೇಕ ಜನ ಕಾಣಿಸಿದ್ದಾರೆ, ಯೋಗ್ಯತೆ ಇರಬೇಕಷ್ಟೇ ಕಾಣಿಸ್ತಾರೆ. ವಿಮಾನಂ ದಿವ್ಯಮಾನಂ, ಅದರ ಅಳತೆ ಎಷ್ಟು ಅಂದರೆ ದೇವತೆಗಳಿಗೆ ಗೊತ್ತಾಗುತ್ತೆ, ನಮ್ಗೆ ಗೊತ್ತಾಗಲ್ಲ. ಅನ್ಮೆಜರಬಲ್, ಎಷ್ಟು ಜನ ಬೇಕಾದರೂ ಕೊಡಬಹುದು, ಅಷ್ಟು ಜನ ಕೂತಿದ್ದಾರೆ. ಅಂತಹ ದೊಡ್ಡ ವಿಮಾನ ದಿವ್ಯಮಾನಂ ಹೊಳಿತಾ ಇದೆ. ಸದಾಜನಂ, ಸಜ್ಜನರಿಗೆ ಆಶ್ರಯವಾಗಿದೆ. ಅಂದರೆ ಎಲ್ಲ ಒಂದ್ಸಲ ತಲೆಯಲ್ಲಿ ಹಾಕ್ಕೊಳ್ಳಿ, ಅನೇಕ ಸ್ತಂಭಗಳಿಂದ ಕೂಡಿರುವಂತಹ ಮಂಟಪ, ಅದನ್ನು ಹೊತ್ತಿರುವ ಹಂಸ ಪಕ್ಷಿ, ಒಳಗೆ ವಾಜರಾಜರು, ವಾಜರಾಜರ ಮೇಲೆ ಹಯಗ್ರೀವ ದೇವರು, ಆ ವಾಜರಾಜರ ಪಕ್ಕದಲ್ಲಿ ಬ್ರಹ್ಮ ವಾಯುಗಳು, ಅವರ ಸುತ್ತು ಎಲ್ಲ ಋಜುಗಣಸ್ಥರು, ಸುತ್ತು ಎಲ್ಲರೂ ಕೂತಿದ್ದಾರೆ, ಅವರ ಸುತ್ತು ಎಲ್ಲಾ ದೇವತೆಗಳು ನಿಂತು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಇಂಥ ಚಿತ್ರಣೆ ವಾದಿರಾಜರ ವೃಂದಾವನದ ಮೇಲೆ ಬರಲಿ ಅಂತ ಹೇಳುತ್ತಾರೆ. ವಿಮಾನಂ ದಿವ್ಯಮಾನಂ ದೀಪ್ಯಮಾನಂ ಸದಾಯನಂ, ಎಲ್ಲಿದೆ ವೃಂದಾವನ ಉಪರಿಗತಂ. ಉಪರಿ ಎಂದು ಗೊತ್ತಲ್ಲ, ಎಲ್ಲರೂ ಸಂಸ್ಕೃತ ಚೂರಾದ್ರು ಗೊತ್ತು, ಉಪರಿಂದ ಮೇಲೆ, ವೃಂದಾವನದ ಮೇಲೆ. ಪೂಜೆಯಂತೂ ಸದಾ ಮಮ ಮಮ ವೃಂದಾವನಸ್ಯ ಉಪರಿ, ನನ್ನ ವೃಂದಾವನದ ಮೇಲೆ ಈ ವೃಂದಾವನ ಇದೆ. ಆ ವೃಂದಾವನದಲ್ಲಿ ನನ್ನನ್ನು, ನನ್ನ ಒಳಗಿರುವ ಹಯಗ್ರೀವನನ್ನು ಚಿಂತನೆ ಮಾಡಿ. ಇಷ್ಟು ಹೇಳಿ ಏನೇನು ಹೇಳಿದ್ರು ಹೇಳಿ ಇಷ್ಟುವರೆಗೆ. ವಾದರಾಜನ ವೃಂದಾವನದ ನಾಲ್ಕು ದಿಕ್ಕಿನಲ್ಲಿರೋ ಪರಿಚಯ ಮಾಡಿಕೊಟ್ರು, ಮೇಲೆ ಹಯಗ್ರೀವನ ಪರಿಚಯ ಮಾಡಿಕೊಟ್ರು, ಒಳಗೆ ದೇವತೆಗಳೆಲ್ಲ ಇದ್ದಾರೆ ಎಂದು ಪರಿಚಯ ಮಾಡಿಕೊಟ್ರು, ಮೇಲೆ ವೃಂದಾವನದ ಮೇಲೆ ಒಳ್ಳೆ ವಿಮಾನ, ವಿಮಾನದಲ್ಲಿರೋ ಪರಿಚಯ ಮಾಡಿಕೊಟ್ರು. ರಿಕಲೆಕ್ಟ್ ಮಾಡ್ತಾ ಇದ್ದೀನಿ, ಮರ್ತೋಗ್ತೀರೇನೋ ಅಂತ. ಹೌದಲ್ವಾ, ನೆಕ್ಸ್ಟ್ ಬರ್ತಾ ಇದ್ದ. ಚೂರು ಮತ್ತು ವೃಂದಾವನಕ್ಕೆ ನೋಡಿ ಅಂದ್ರು, ಯಾಕೆ ಐದು ವೃಂದಾವನಗಳಿವೆ ಅದರಲ್ಲಿ ಏನಿದೆ ಅಲ್ವಾ ಅದು ಹೇಳ್ತಾ ಇದ್ದಾರೆ. ಪಂಚ ವೃಂದಾವನೇ ಪುಣ್ಯೇ ಪಂಚರೂಪಾತ್ಮಕೋ ಹರಿಹಿ ಪಂಚೀಕೃತ್ಯ ಸ್ವರೂಪಾಣಿ ನಿತ್ಯಂ ಸನ್ನಿಹಿತ ಸ್ವಯಂ. ಬಿಚ್ಚುತ್ತಾ ಹೋದರೆ ತುಂಬಾ ಇದೆ, ಇವತ್ತಿಗೆ ತಕ್ಕಂತೆ ಹೇಳೋದಾದರೆ ಚೂರೇ ಹೇಳ್ತೇನೆ. ವಾದಿರಾದರ ಐದು ವೃಂದಾವನ, ಐದು ವೃಂದಾವನದಲ್ಲಿ ದೇವರಿದ್ದಾರೆ. ಹೇಗಿದ್ದಾರೆ ಅಂದರೆ ಐದು ರೂಪಗಳಿಂದ ಇದ್ದಾರೆ. ಯಾವ ಯಾವ ರೂಪಗಳು ಸಾಮಾನ್ಯ ನಿಮ್ಮ ಪರಿಚಯ ಇರುತ್ತೆ, ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ. ಚೂರು ಜೋರಾಗಿ ಹೇಳಿ, ಓ ಬೆಳಿಗ್ಗೆ ಫಲಾರ ಆಗಿಲ್ವಾ, ಆರಾಧನೆಯಂತೆ ಫಲಾರ ವ್ಯವಸ್ಥೆ ಆಗಿಲ್ಲೇನೋ. ಸರಿ ಸರಿ, ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ, ಜೋರಾಗಿ ಹೇಳಿದ್ರೆ ಪಾಪ ಹೋಗುತ್ತ. ಐದು ರೂಪಗಳ ಪರಿಚಯ ಅಪ್ಪ, ಐದು ರೂಪಗಳಿವೆ. ಎಲ್ಲೆಲ್ಲಿವೆ? ಮಧ್ಯೆ ವೃಂದಾವನದಲ್ಲಿ ನಾರಾಯಣ, ಬಲಭಾಗದ ಮುಂದಿನ ವೃಂದಾವನದಲ್ಲಿ ವಾಸುದೇವ, ಹಿಂಭಾಗದಲ್ಲಿ ಸಂಕರ್ಷಣ, ಎಡಭಾಗದ ಹಿಂಭಾಗದಲ್ಲಿ ಪ್ರದ್ಯುಮ್ನ, ಎಡಭಾಗದ ಮುಂಭಾಗದಲ್ಲಿ ಅನಿರುದ್ಧ. ಐದು ರೂಪಗಳಿವೆ. ಬರೇ ಐದು ರೂಪಗಳಲ್ಲ, ಪಂಚೀಕೃತ್ಯ ಸ್ವರೂಪಾಣಿ. ಐದು ವೃಂದಾವನಗಳಲ್ಲಿ ಪಂಚರೂಪಾತ್ಮಕನಾದ ಹರಿ ಪಂಚೀಕೃತ್ಯ ಐದು ಮಾಡಿದ್ದಾನಂತೆ ತನ್ನ ರೂಪಗಳನ್ನು. ಹೇಗೆ ಅಂದರೆ, ನಾರಾಯಣ ರೂಪ ಇದೆ, ನಾರಾಯಣನಿಂದ ಹೊರಗೆ ಬಂದ ಒಂದು ರೂಪ. ಹೊರಗೆ ಬರುವುದು ಅಂದ್ರೆ ಬುದ್ಧ, ನಿಮ್ಗೆ ಅರ್ಥ ಆಗ್ಬೇಕಾದ್ರೆ ಸಿನಿಮಾದಲ್ಲಿ ಮಲ್ಕೊಂಡಿರ್ತಾರೆ, ಅವನಿಗೆ ನಿದ್ದೆಯಲ್ಲಿ ಎದ್ದ ಅಂತ ತೋರಬೇಕಾದ್ರೆ ಹೀಗೆ ಎದ್ದಂತೆ ಬಂದು, ಅದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕೆ ಹೇಳಿದೆ. ಏನು ಬರೋದು ಹೋಗುವುದು ಅಂತ ಅರ್ಥ ಆಗಲ್ಲ. ಅವನು ಬಂದು ಎಲ್ಲ ತಿರುಗಾಡಿ ಮತ್ತೆ ಹೋಗಿ ಮಲಗ್ತಾನಲ್ಲಿ, ಅದೇ ತರ ಇಲ್ಲಿ ಮಧ್ಯ ವೃಂದಾವನದಲ್ಲಿ ನಾರಾಯಣ ಇದ್ದಾನೆ. ನಾರಾಯಣನ ಒಳಗಿಂದ ನಾರಾಯಣ ಹೊರಗೆ ಬಂದ, ಹಾಗೆ ವಾಸುದೇವನೂ ಬಂದ, ಸಂಕರ್ಷಣನೂ ಬಂದ, ಪ್ರದ್ಯುಮ್ನೂ ಬಂದ, ಅನಿರುದ್ಧ ಬಂದ. ಒಂದೇ ರೂಪದಿಂದ ಐದು ರೂಪಗಳು ಹೊರಬಂದವು. ಈ ರೂಪಗಳಿಗೆ ಪ್ರತ್ಯೇಕ ಹೆಸರಿದೆ. ಎಲ್ಲಿಂದ ಬಂದದ್ದು ಒಂದು ಸ್ಟ್ಯಾಂಪ್ ಬೇಕಲ್ಲ. ನೀವು ಯಾರ ಮನೆ ಅಡ್ಡ ಹೆಸರು ಹಾಕೊಂಡಿದ್ದಲ್ಲ, ಕೇನೋ ಎಸ್ ಓ ವಿ ಓ ಹಾಕಿರ್ತೀರಲ್ಲ, ಹಾಗೆ ಈ ಐದು ರೂಪಗಳಿಗೆ ಒಂದು ಸ್ಟ್ಯಾಂಪ್ ಇದೆ. ಏನದು ಅಂದ್ರೆ, ನಾರಾಯಣನಿಂದ ಹೊರಬಂದ ನಾರಾಯಣ. ನಾರಾಯಣ ನಾರಾಯಣ ಆತನ ಹೆಸರು. ಹೊರಬಂದ ನಾರಾಯಣನ ಹೆಸರು ಬರೇ ನಾರಾಯಣ ಅಲ್ಲ, ನಾರಾಯಣ ನಾರಾಯಣ. ಮತ್ತೆ ಅಲ್ಲಿಂದ ಹೊರಬಂದ ವಾಸುದೇವನಿಗೆ ನಾರಾಯಣ ವಾಸುದೇವ, ಅಲ್ಲಿಂದ ಬಂದ ಸಂಕರ್ಷಣ ನಾರಾಯಣ ಪ್ರದ್ಯುಮ್ನ, ನಾರಾಯಣ ಅನಿರುದ್ಧ. ಇಷ್ಟು ರೂಪಗಳೆಲ್ಲಿವೆ? ಮಧ್ಯ ವೃಂದಾವನದಲ್ಲಿದೆ. ಹಾಗೆ ಮುಂದೆ ವೃಂದಾವನದಲ್ಲಿ ಮೇನ್ ಯಾರು? ವಾಸುದೇವ. ವಾಸುದೇವನಿಂದಲೂ ಐದು ಬಂದಿವೆ. ವಾಸುದೇವ ನಾರಾಯಣ, ವಾಸುದೇವ 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 ಸಂಕರ್ಷಣ, ವಾಸುದೇವ ಪ್ರದ್ಯುಮ್ನ, ವಾಸುದೇವ ಅನಿರುದ್ಧ. ಹೌದಾ? ಇದು ಮುಂದಿನ ವೃಂದಾವನದಲ್ಲಿ, ಸುಮ್ಮನೆ ಹೇಳೋದಲ್ಲ, ಅಲ್ಲಿ ಒಂದ್ ಕಾಲಕ್ಕೆ ನೆನಪಿರಬೇಕು ನಿಮಗೆ. ಇಷ್ಟು ರೂಪಗಳು ನಿಂತಿವೆ. ಹಾಗೆ ಹಿಂಭಾಗದ ಬಲಭಾಗದಲ್ಲಿ ಸಂಕರ್ಷಣ, ಮೇನ್ ಸ್ಟ್ರೀಮ್ ಸಂಕರ್ಷಣ, ಸಂಕರ್ಷಣ ನಾರಾಯಣ, ಸಂಕರ್ಷಣ ಹೇಳ್ರಿ ಬಾಯಿಂದ ಅಷ್ಟು ನಾಚಿಕೆ. ಸಂಕರ್ಷಣ ಪ್ರದ್ಯುಮ್ನ, ಸಂಕರ್ಷಣ ಅನಿರುದ್ಧ. ಹೌದಾ? ಹೀಗೆ ನಿಮ್ ತರನೆ ಸ್ಟೈಲ್ ಆಗಿ ಸಾರಿ ಕೃಷ್ಣದೇವರಾಯ. ನಾವೇ ಇಷ್ಟು ಡಿಗ್ನಿಫೈಡ್ ಆಗಿ ಕೂತಿದ್ರೆ ಕೃಷ್ಣದೇವರಾಯ ಹೇಗಿರ್ಬೇಕ್ರಿ? ಸಾಮ್ರಾಟ್. ವ್ಯಾಸರಾಜರು, ಪುರಂದರದಾಸರು ಎಲ್ಲರೂ ತಾಳ ತಟ್ಟಾ ಇದ್ರು. ಆತನು ಬಂದಿದ್ದ ಗುರುಗಳು ಅಂತ. ಆದರೆ ಇವರೆಲ್ಲ ತಾಳ ತಟ್ಟಾ ಗೆಜ್ಜೆ ಕಟ್ಟಿ ಕುಣಿತಾ ಇದ್ರೆ ಡಿಗ್ನಿಫೈಡ್ ಆಗಿ ನೋಡ್ತಾ ಇದ್ದ. ಇದೇ ಡಿಗ್ನಿಫೈಡ್ ಚೆನ್ನಾಗಿ ನೋಡ್ತಾ, ಐ ಶುಡ್ ನಾಟ್ ಗೋ. ಹೀಗೆ ನೋಡಿ ಹೇಳಿಬಿಟ್ರಂತೆ, ನಾಚಿಕೆ ಪಡಬೇಡ, ಮನದಲ್ಲಿ ಯೋಚಿಸಿ ಕೆಡಬೇಡ, ನೀಚವೇನೋ ನಮ್ಮ ಅಚ್ಯುತ ನೋಲಗ, ನಮ್ಮ ಸ್ವಾಮಿ ಮುಂದೆ ಕುಣಿತಾ ಇದ್ದೀವಿ, ಯಾರೋ ತಿಪ್ಪೆಲ್ಲಾಗ ಅವನಿರ್ತಾ ಅವನ ಮುಂದೆ ಹೋಗಿ ನಮಸ್ಕಾರ ಸಾರ್ ಅಂತ ಹೇಳ್ತೀವಿ. ನಮ್ಮ ಸ್ವಾಮಿ ಮುಂದೆ ಹೇಳಲಿಕ್ಕೇನಂತೆ, ಮೆಚ್ಚಿಕೊಟ್ಟರೆ ಆಫ್ಟರ್ ಆಲ್ ಈ ಪೋಸ್ಟ್ ಆ ಪೋಸ್ಟ್ ಬರುತ್ತೆ, ನಾಳೆ ಹೋಗ್ಬಿಡುತ್ತದು. ಅಚ್ಯುತ ಪದವೀವ ಸ್ವಾಮಿ, ಅವನನ್ನು ಓಲಗ ಮಾಡೋಣ. ಕಾರಣ ಏನೋ ಬಂದಿದ್ದೀವಿ, ಜನ್ಮದಲ್ಲಿ ಸ್ಮರಣೆ ಮಾಡಲ್ಲ, ಮನೆಗೆ ಹೋದ್ರೆ ಬಿಡಲ್ಲ, ಮನೆಯಲ್ಲಿ ಬಿಡಲ್ಲ. ಹೌದಾ? ನಮ್ಮ ವಾತಾವರಣ ಬಿಡಲ್ಲ. ಇಲ್ಲಿ ಬಂದಾಗಾದ್ರೂ ಬಾಯಿ ಬಿಟ್ಟು ಅಂದು ಬಿಟ್ರೆ ಚೂರ ಆದ್ರೂ ಪುಣ್ಯ ಬರುತ್ತಲ್ಲ, ಪ್ರಾಫಿಟ್ ಅಕೌಂಟಲ್ಲಿ ಬಿಡುತ್ತೆ. ಅಷ್ಟಾದ್ರೂ ಹೇಳಿಬಿಡಿ. ಸರಿ, ಹಾಗಾದರೆ ಎಡಭಾಗದ ಹಿಂಭಾಗದ ವೃಂದಾವನದಲ್ಲಿ ಪ್ರದ್ಯುಮ್ನ, ಪ್ರದ್ಯುಮ್ನಿಂದ ಪ್ರದ್ಯುಮ್ನ ನಾರಾಯಣ, ಪ್ರದ್ಯುಮ್ನ ವಾಸುದೇವ, ಪ್ರದ್ಯುಮ್ನ ಸಂಕರ್ಷಣ, ಪ್ರದ್ಯುಮ್ನ 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 ಆಗಿರುತ್ತೆ. ಅಪ್ಪ ವಾದಿರಾಜ ಸತೋಷ ಆಗಿರುತ್ತೆ ಅಲ್ವಾ? ಸರಿ, ನಂತರ ಅನಿರುದ್ಧ ನಾರಾಯಣ, ಅನಿರುದ್ಧ ವಾಸುದೇವ. ಇದು ನೆನಪಿರಲಿ. ಈ ತರ ಹೇಳ್ತಾ ಇದ್ದಾರೆ, ಪಂಚವೃಂದಾವನೇ ಪುಣ್ಯ ಪಂಚರೂಪಾತ್ಮಕೋ ಹರಿ. ಸುಮ್ಮನೆ ನಾನು ಪಂಚೀಕರಣ ಮಾಡಿದ್ದಾನೆ ಏನೋ ಮಾಡಿದ್ದಾರೆ ಅಂತ ಹೋಗ್ತೀರಾ? ಇಲ್ಲ, ಐದು ರೂಪಗಳು ಹೀಗಿಟ್ಟಿದ್ದಾನೆ. ಈ ಐದೈದು ರೂಪಗಳ ಬೆಲೆ ಗೊತ್ತಾ? ಗೊತ್ತಿಲ್ಲ. ಹೇಳ್ತಾರೆ ಜನನಿ ಪಿತಭೂ ವಾರಿದಾಂಬರ ವೆನಿಪ ಪಂಚಾಗ್ನಿಯಲ್ಲಿ ನಾರಾಯಣನ ತ್ರಿಂಶತಿ ರೂಪಗಳ ವ್ಯಾಪಾರ ವ್ಯಾಪ್ತಿಗಳ. ಈ ಭೂಲೋಕಕ್ಕೆ ಬರುವ ಪ್ರತಿಯೊಂದು ಪ್ರಾಣಿ ಈ ಸೆಟ್ಟಿಂದೇ ಶರೀರ ಪಡೆಯೋದು. ಈ ಐದೈದು ರೂಪಗಳು ಎಲ್ಲಿವೆ ಗೊತ್ತಾ? ಆಕಾಶದಲ್ಲಿ ಸ್ವರ್ಗದಲ್ಲಿರುವ ಐದು ರೂಪಗಳು ಪ್ಲಸ್ ನಾರಾಯಣ ರೂಪ, ಅದು ಸ್ವರ್ಗದಲ್ಲಿದ್ದು ನಮ್ಮನ್ನ ಹೋಮ ಮಾಡಿ ಶರೀರ ಬರುವಂತೆ ಮಾಡುವ ರೂಪಗಳು, ಅದು ಮಧ್ಯ ವೃಂದಾವನದಲ್ಲಿದೆ. ನಂತರ ಮೇಘದಲ್ಲಿ ಬರುವಂತಹ ರೂಪಗಳೆಲ್ಲ ಮುಂಭಾಗದ ವೃಂದಾವನದಲ್ಲಿ. ನಂತರ ಮಳೆಯ ಮೂಲಕ ಭೂಮಿಗೆ ಬಂದರೆ ಭೂಮಿಯಲ್ಲಿರುವ ಐದು ರೂಪಗಳು ಹಿಂದಿನ ವೃಂದಾವನದಲ್ಲಿ. ನಂತರ ತಂದೆ ಒಳಗಿರತಕ್ಕಂತಹ ಐದು ರೂಪಗಳು ಹಿಂದಿನ ಎಡಭಾಗದ ಹಿಂದಿನ ವೃಂದಾವನದಲ್ಲಿ. ತಾಯಿಯ ಒಳಗಿರಬೇಕಾದ ಐದು ಭಗವದ್ ರೂಪಗಳು, ಜನ್ಮ ಕೊಟ್ಟ ತಾಯಿಯಲ್ಲಿರುವ ರೂಪಗಳು, ಅದು ಮುಂದಿನ ಎಡಭಾಗದ ವೃಂದಾವನದಲ್ಲಿವೆ. ಅಂದರೆ ಆ ರೂಪಗಳು ಯಾವುದು? ನಮಗೆ ಜನ್ಮ ಕೊಟ್ಟ ರೂಪಗಳೇ ನಿಂತಿವೆ, ಅದನ್ನ ವಾಜರಾದರೂ ಉಪಾಸನೆ ಮಾಡುತ್ತಾ ಇದ್ದಾರೆ ಅಂತ ತಿಳಿದರೆ ಮುಂದೆ ನಮಗೆ ದುಷ್ಟ ಜನ್ಮಗಳೇ ಇಲ್ಲದೆ ಹೋಗುತ್ತವೆ, ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಪಂಚವೃಂದಾವನೇ ಪುಣ್ಯ ಪಂಚರೂಪಾತ್ಮಕೋ ಹರಿ ಪಂಚೀಕೃತ್ಯ ಸ್ವರೂಪಾಣಿ ನಿತ್ಯಂ ಸನ್ನಿಹಿತ ಸ್ವಯಂ. ಇನ್ನ ಮುಂದೆ ಹೇಳುತ್ತಾರೆ, ಇಡೀ ಸ್ವಾಪವೃಂದಾವನಾಖ್ಯಾನದಲ್ಲಿ ಈ ಶ್ಲೋಕವಿಲ್ಲ. ಸ್ವಾಪವೃಂದಾವನಾಖ್ಯಾನದಲ್ಲಿ ಇಲ್ಲದ ಶ್ಲೋಕವನ್ನ ವಾಜರಾದರು ವೇದನಿಧಿಗಳಿಗೆ ಹೇಳಿ ಬರೆಸ್ತಾ ಇದ್ದಾರೆ. ಇದನ್ನ ಅಹಂ ಬ್ರಹ್ಮಾಚ ವಾಯುಶ್ಚ ವಿಷ್ಣು ರುದ್ರಶ್ಚ ಪಂಚಮ ರಮಾಮ ನಿತ್ಯಮೇವಾತ್ರ ಶ್ವೇತದ್ವೀಪೇ ಯಥಾ ವಯಂ. ಪಂಚಮಃ ರುದ್ರದೇವರು ಅಂದರೆ ನಾನು, ಬ್ರಹ್ಮದೇವರು, ವಾಯುದೇವರು, ಭಗವಂತ, ರುದ್ರ ಎಲ್ಲರೂ ಕೂಡ ಶ್ವೇತದ್ವೀಪದಲ್ಲಿ ಹೇಗೆ ನಾವು, ಅಂದರೆ ನಮಗೆ ವಾಜರಾದರೂ ಶ್ವೇತದ್ವೀಪದಲ್ಲಿರ್ತಾರೆ ಎಂಬುದು ಗೊತ್ತಿಲ್ಲ, ಅದು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಶ್ವೇತದ್ವೀಪದಲ್ಲಿ ಹೇಗೆ ಸುಂದರ ಸಂತೋಷವಾಗಿರ್ತೇವೋ ಆ ಥರ ವೃಂದಾವನದಲ್ಲಿ ನಾವೆಲ್ಲ ಇದ್ದೇವೆ. ಇದಕ್ಕೆ ವಾಜರಾದರು ಹೇಳಿದ್ದಾರೆ ಎಂಬುದಕ್ಕೆ ಅದನ್ನ ಕಂಡವರು ಯಾರಾದರೂ ಇದ್ದಾರಾ? ಕಂಡವರೊಬ್ಬರು ಇದ್ದಾರೆ. ಯಾರು ಅಂದರೆ ವೈಕುಂಠದಾಸರಾಗಿ ಬಂದು, ವೈಕುಂಠದಾಸರಾಗಿದ್ದಾಗ ಅವರ ಭಕ್ತಿಗೆ ಮೆಚ್ಚಿ ಆ ಬೇಲೂರು ಚನ್ನಕೇಶವನೇ ಅವರ ತೊಡೆಯ ಮೇಲೆ ಮಗುವಿನಂತೆ ಬಂದು ಆಡುತ್ತಾ ಇದ್ದ. ಅವರಿಗೇನೆ ಆ ಮಗು ಯಾರು ಅಂತ ಪರಿಚಯ ಇಲ್ಲ. ಯಾರಿಗೆ? ಬೇರೂರು ವೈಕುಂಠದಾಸರಿಗೇನೆ. ಮಗು ಬರ್ತಾ ಇದೆ, ಆಡತಾ ಇದೆ ಅಂತ ಮಗುವನ್ನು ಇಟ್ಟುಕೊಂಡೇ ಧ್ಯಾನ ಮಾಡುತ್ತಾ ಇದ್ರು. ಒಂದ್ ದಿವಸ ಮಗು ಜೊತೆಗೆ ಆಡತಾ ಇದ್ದಾರೆ, ಯಾರೊಬ್ಬೋ ಮಗು ದಿನ ಬರುತ್ತೆ ಹೊರಟೋಗುತ್ತೆ, ಇವರು ಕೇಳಿಲ್ಲ ಅದು ಹೇಳುತ್ತಾ ಇಲ್ಲ, ಬರ್ತಾದೆ ಹೋಗ್ತಾ ಇದೆ. ವಾದಿರಾಜರು ಬಂದ್ರು ನೋಡಿ, ವೈಕುಂಠದಾಸರು ಎಲ್ಲಿಗೆ ಹೋಗ್ಲಿಲ್ಲ, ಅವ್ರ ಹತ್ರಿಗೆ ಎಲ್ಲರೂ ಬಂದ್ರು. ವಾದಿರಾಜರು ಬಂದ್ರು, ಹೇಳ್ತಾರೆ ಬಂದ ಕೂಡಲೇ ಈ ಕೂಸು ಸುಮ್ಮನೆ ಇರಬಾರ್ದ ಓಡ್ಲಿಕ್ಕೆ ಶುರು ಮಾಡಿತು. ಹಿಡ್ಕೊಂಡಂತೆ ಎಲ್ಲಿ ಹೋಗ್ತೀಯಾ ಅಂತೇಳಿ ವಾದಿರಾದರು. ಇವರಂದ್ರು ಯಾವುದೋ ಕೂಸು ಬಂದು ಹೋಗ್ತಾ ಇದೆ ಅಂದ್ರೆ ಅದು ಯಾವುದೋ ಕೂಸು ಅಲ್ಲ, ಆ ಚನ್ನಕೇಶವನೇ ಬಂದದ್ದು ಅಂತ ಹೇಳಿದ್ರು. ಇದು ನಮ್ಗೇನ್ ಗೊತ್ತಾಗಬೇಕು? ಆ ವೈಕುಂಠದಾಸರೇ ವಿಜಯದಾಸರ ಶಿಷ್ಯರಾಗಿ ಬಂದ್ರು, ವೇಣುಗೋಪಾಲದಾಸರಾಗಿ ಬಂದ್ರು. ಪಂಗನಾಮದ ತಿಮ್ಮಣ್ಣ ಅಂತ ಕರೆದ್ರಲ್ಲ, ಹಿಂದೆ ಪಂಗನಾಮ ಹಾಕಿದ್ದೀಯಾ ಅಂತ ಹೇಳಿದ್ರಲ್ಲ, ಅವರು ವಾದಿರಾಜರ ಬೃಂದಾವನ ಮುಂದೆ ಬಂದು ಹೇಳುತ್ತಾರೆ, ಅಂಕದಲ್ಲಿ ಇರುವ ಶಿಶುವನು ಶಂಖ ಚಕ್ರಾಂಕಿತನೆಂದು ಎನಗೆ ಪ್ರಾಜನ್ಮದಲ್ಲಿ ಕೇಳಿದೆ. ಹಿಂದಿನ ಜನ್ಮದಲ್ಲಿ ಹೇಳಿದವರು ನೀವೇ ಅಲ್ವಾ? ಅಷ್ಟು ಹೇಳ್ತಾರೆ ಬ್ರಹ್ಮ ವಾಯು ರುದ್ರ ಶ್ರೀಹರಿ ಇವರಿಂದ ಶ್ವೇತದ್ವೀಪದಲ್ಲಿ ಹೇಗಿರಬೇಕು ಹಾಗೆ ವೃಂದಾವನದಲ್ಲಿ ಇದ್ದೀರಾ ಅಂತ ಸ್ತೋತ್ರ ಮಾಡುತ್ತಾರೆ. ಕಂಡು ಸ್ತೋತ್ರ ಮಾಡುತ್ತಾರೆ ವೇಣುಗೋಪಾಲದಾಸರು. ಅದನ್ನೇ ಹೇಳುತ್ತಾರೆ, ಅವರ ನುಡಿಯೂ ಇದೆ, ಆ ನುಡಿಯಲ್ಲಿ ಹೇಳುತ್ತಾರೆ. ಆ ರೀತಿಯಲ್ಲಿ ಮೇಲೆ ಹಯಗ್ರೀವ ದೇವರು ವಿಷ್ಣು, ಮಧ್ಯದಲ್ಲಿ ಆದಿರಾಜರು, ಪಕ್ಕದಲ್ಲಿ ಬ್ರಹ್ಮ ವಾಯು, ಅವರನ್ನು ಉಪಾಸನೆ ಮಾಡುತ್ತಾ ರುದ್ರದೇವರು, ಭೂತರಾಜರು ಇಬ್ಬರು ನಿಂತಿದ್ದಾರೆ. ಇದು ಒಳಗಿರುವ ಸನ್ನಿವೇಶ. ಅದನ್ನು ಹೇಳುತ್ತಾ ಇದ್ದಾರೆ, ಅಹಂ ವಾಯುದೇವರು ವಾಜರಾದರು, ಬ್ರಹ್ಮ ವಾಯುಶ್ಚ ವಿಷ್ಣು, ಅವರ ಭುಜದ ಮೇಲೆ ಹಯಗ್ರೀವ ವಿಷ್ಣು, ರುದ್ರಶ್ಚ ಅಂದ್ರೆ ಪಕ್ಕದಲ್ಲಿ ರುದ್ರದೇವರು, ಭೂತರಾಜರು ಇಬ್ಬರು ನಿಂತಿದ್ದಾರೆ. ಈ ರೀತಿಯಲ್ಲಿ ಶ್ವೇತದ್ವೀಪದಲ್ಲಿ ಹೇಗಿದ್ದೇವೋ ಇಲ್ಲೂ ಹಾಗೆ ಇದ್ದೇವೆ. ಇಷ್ಟು ಹೇಳುತ್ತಾ ಮುಂದೆ ಹೇಳುತ್ತಾರೆ, ಅಹಂ ಸದಾ ದೇವಸಭಾ ಸುಭಾಜಿತಃ ಸುಭಸ್ವರೈಃ ದಿವ್ಯ ವಿಭೂಷಣೈರ್ಯುತಃ ಅಹಂ ಸಮಾನೈಃ ಸುರಮಾನಿ ಮಾನಿತಃ ಸುಮಾನಯುಕ್ತೈಃ ಸುಮನೋಭಿರಂಜಸ. ಇಲ್ಲಿ ಹೇಳ್ತಾರೆ ನಾನು ಹೇಗಿದ್ದೇನೆ, ಈ ವಿಮಾನದಲ್ಲಿ ಅದ್ಭುತವಾಗಿರುವಂತಹ ವಾದಿರಾಜರ ಚಿತ್ರಣೆ ಅಲ್ಲ, ಅವರು ಕುರಿತವರೇ ಹೇಳ್ಕೊಂತ ಇದ್ದಾರಲ್ಲ, ಹೇಳ್ಕೋಬಹುದೇ? ಮಗುವಿಗೆ ಕಣ್ಣಿಲ್ಲ, ಮಗುವಿಗೆ ಕಣ್ಣಿಲ್ಲ, ತಾಯಿಯನ್ನು ನೋಡ್ಕೊಳ್ತಾ ಇದ್ದಾಳೆ, ಮಗುವಿಗೆ ಆಸೆ, ಅಮ್ಮಾನಿ ಹೇಗಿದ್ದೀಯಾ ನಂಗೆ ಕಾಣಿಸ್ತಾ ಇಲ್ಲಲ್ಲ, ಯಾರು ಹೇಳಬೇಕು? ಅಮ್ಮನೇ ಹೇಳಬೇಕು ಮಗುವಿಗೆ, ನಾನು ಹೀಗಿದ್ದೇನೆ, ನಾನು ಹೀಗಿದ್ದೇನೆ, ನಾನು ಹೀಗಿದ್ದೇನೆ ಹೇಳಬೇಕಲ್ಲ. ಹಾಗೆ ಕಣ್ಣಿಲ್ಲದ ನಮಗೆ ವಾದಿರಾದರೂ ತಮ್ಮ ಪರಿಚಯ ಮಾಡಿಕೊಡ್ತಾರೆ. ಹೇಗಿದ್ದಾರ ಅಂದ್ರೆ ದೇವಸಭಾಸು, ನಿಮ್ಮ ಮುಂದೆ ವೃಂದಾವನದಲ್ಲಿರುವಂತಹ ನಾನು, ಯಾರೋ ಒಬ್ಬ ಯತಿ ಕೆಂಪು ಬಟ್ಟೆ ಉಟ್ಟವ ಅಂತ ತಿಳಿಬೇಡಿ, ದೇವತೆಗಳ ಸಭೆಗಳಲ್ಲಿ ಮಧ್ಯೆ ಸಿಂಹಾಸನ ಹಾಕಿ ನನ್ನನ್ನು ಪೂಜೆ ಮಾಡುತ್ತಾರೆ, ಅಂಥ ಮಹಾನುಭಾವ ನಾನು. ಹೀಗೆ ಹೇಳಬಹುದಾ, ನಾನ್ ದೊಡ್ಡವ ನಾನ್ ದೊಡ್ಡವ ಅಂತ ಹೇಳ್ಕೊಳ್ಬಹುದಾ? ಅಂದ್ರೆ ಹೇಳ್ತಾರೆ, ಆತ್ಮಸ್ತೋತ್ರಂ ನ ಕರ್ತವ್ಯಂ ಅಹಂಕಾರೇಣ ಧೀಮತ ಅಜ್ಞಾನ ಬೋಧನಾರ್ಥಾಯ ಕರ್ತವ್ಯಂ ನಾತು ಸಂಶಯ ಅಂತ ಹೇಳ್ತಾರೆ. ಅಹಂಕಾರದಿಂದ ತಮ್ಮ ಕುರಿತು ಹೇಳಬಾರದು, ಚಿಕ್ಕವರಿಗೆ ತಮ್ಮ ಮಹಿಮೆಯನ್ನು ತೋರಲಿಕ್ಕೆ ಹೇಳಬಹುದು, ಒಳಗಿರುವ ಭಗವಂತನ ಸ್ತೋತ್ರವನ್ನು ಮಾಡುತ್ತಾ ಹೇಳಬಹುದು. ಹೇಳುತ್ತಾರೆ ದೇವಸಭೆಗಳಲ್ಲಿ, ದೇವಸಭಾಸು, ದೇವಸಭೆಗಳು ಎಷ್ಟಿವೆ ಗೊತ್ತಾ ಅಂತ ಪರಿಚಯ ಹೇಳುತ್ತಾರೆ. ಭಾರತಕ್ಕೆ ಹೋಗಿ ಎಂದರು, ಬ್ರಹ್ಮದೇವರ ಸಭಾ, ಬ್ರಹ್ಮದೇವರ ಸಭಾ, ಕೈಲಾಸದಲ್ಲಿ ರುದ್ರದೇವರ ಸಭಾ, ಹಾಗೆ ಯಮಧರ್ಮರಾಜರ ಸಭಾ, ಇಂದ್ರದೇವರ ಸಭಾ, ವರುಣದೇವರ ಸಭಾ, ಕುಬೇರ ಸಭಾ ಅಂತ ಅಷ್ಟ ದಿಕ್ಪಾಲಕರ ಸಭಾ, ಇಷ್ಟೆಲ್ಲ ಸಭೆಗಳಿವೆ. ಇಷ್ಟೆಲ್ಲ ಸಭೆಗಳಲ್ಲಿ ವಾದಿರಾಜರನ್ನ ವಿಶೇಷವಾಗಿ ಬ್ರಹ್ಮದೇವರ ಪಕ್ಕದ ಸ್ಥಾನದಲ್ಲಿ ಇಟ್ಟು ಎಲ್ಲಾ ದೇವತೆಗಳು ಪೂಜಾ ಮಾಡುತ್ತಾ ಇದ್ದಾರೆ, ಇದ್ರೂ ಅಲ್ಲ ಇದ್ದಾರೆ. ಈಗಲೂ ವಾದಿರಾಜರು ಎಂಟು ರೂಪಗಳಿಂದ ಎಂಟು ದಿಕ್ಪಾಲಕರ ಸಂವಿಧಾನದಲ್ಲಿ ಅವರ ಭವನಗಳಲ್ಲಿ ಅವರಿಂದ ಪೂಜಾ ತಗೊಳ್ತಾ ಇರುವಂತಹ ಅಪರೂಪದ ಮೂರ್ತಿ ನಮ್ಮ ವಾದಿರಾಜ ಗುರು ಸಾರ್ವಭೌಮರು. ಅದು ಹೇಳ್ತಾರೆ, ಅಹಂ ಸದಾ ದೇವಸಭಾಸು ಭಾಜಿತ. ಇನ್ನ ದೇವಸಭೆಗಳಲ್ಲಿ ಎಲ್ಲರಲ್ಲಿ ಒಬ್ಬ ಮೆಂಬರು, ಎಲ್ಲರೂ ಕೂತಿದ್ರು ಅವರಲ್ಲಿ ಇವರೊಬ್ಬರು ಅಲ್ಲ, ಸುಭಾಜಿತ ಅಂದ್ರೆ ವಿಶೇಷವಾಗಿ ನನಗೆ ಮರ್ಯಾದೆ ಇದೆ. ಹೇಗೆ? ಬ್ರಹ್ಮದೇವರ ಪಕ್ಕದಲ್ಲೇ ಅಂಥ ಮರ್ಯಾದೆ ಇದೆ. ಸುಭಾಸ್ವರೈಹಿ ದಿವ್ಯ ವಿಭೂಷಣೈಹಿ ಯುತ. ವಾದಿರಾಜರು ಯತಿಗಳು ಅವರ ಮೈ ಮೇಲೆ ಆಭರಣಗಳಿವೆ ಅಂತೆ. ಅವರು ನಾಲ್ಕು ರೂಪ ವಾದಿರಾಜರಿಗೆ, ಒಂದಲ್ಲ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಯತಿ ಅಂತ ನಾಲ್ಕು ಆಶ್ರಮದ ರೂಪದಲ್ಲೂ ನಿಂತಿದ್ದಾರೆ. ನಾಲ್ಕು ಆಶ್ರಮದ ರೂಪದಲ್ಲೂ ಕೂಡ ಅವರು ಆಭರಣಗಳು ಧಾರಣ ಮಾಡಿದ್ದಾರೆ. ಅದೇನು ಯತಿಗಳಾಗಿ ಆಭರಣ ಹಾಕೋಬಹುದಾ ಅಂತ ಕೇಳ್ತೀರಾ? ಒಂದ್ಸಲ ಮುಳುಬಾಗಿಲಿ ಹೋಗಿ ಎಂದು, ಯತಿಗಳಾಗಿದ್ದಾಗಲೇನೆ ಮುತ್ತಿನ ಕವಚ, ಮೇಲ್ ಕುಲಾಯಿ, ನವರತ್ನ ಕೆತ್ತಿದ್ದ ಕಿರೀಟ, ಕುಂಡಲ, ಏನು ಒಂದಾ ಇಲ್ಲ, ಬಿದೋಗ್ತಾರೆ ನೋಡಿದರೆ. ಮತ್ತು ಯತಿಗಳವರು ಯಾರಾದ್ರೂ ಪಿಟಕ್ಕಂದ್ರ, ಸನ್ಯಾಸಿಗಳಾಗಿ ಅಷ್ಟೆಲ್ಲ ಆಭರಣ ಹಾಕೊಂಡವರನ್ನು ನೋಡಿ ಇವರು ಸನ್ಯಾಸಿಗಳಲ್ಲ ಅಂತ ಒಂದು ಗಂಡಿತ್ತ, ಎಲ್ಲರ ಅಡ್ಡ ಬೀಳತಾ ಇದ್ರು. ಅದವರ ತಾಕತ್ತು ಅಂದ್ರು. ಮತ್ತು ವಾಜರಾದ್ರ ತಾಕತ್ತು ಹೇಗಿರಬೇಕು? ರುಜುಗಣಸ್ಥರಾದವರು, ಅವರ ಮೈಯಲ್ಲಿ ಆಭರಣಗಳಿವೆ. ಅವರಂತಾರೆ, ನಿಮಗೆ ಯಾವುದು ಯಾವುದೋ ಜ್ಯುವೆಲರಿ ಅಲ್ಲಿ ಸಿಗುವಂತ ಕೆಲಸಕ್ಕೆ ಬಾರದ ಆಭರಣ ನಾನು ಹಾಕೊಂಡಿಲ್ಲ, ನನ್ನ ಆಭರಣಗಳೇ ಬೇರೆ ಅಂತ ಹೇಳ್ತಾರೆ. ಅಂಥ ಆಭರಣ ಜನ್ಮದಲ್ಲಿ ನೋಡ್ಲಿಕ್ಕೂ ಸಿಗಲ್ಲ. ಹೇಳ್ತಾರೆ ಸುಭಸ್ವರೈಹಿ, ಒಂದೊಂದು ಆಭರಣ ಹೊಳೆಯುತ್ತಾ ಹೊಳೆಯುತ್ತಾ ಇರುತ್ತೆ. ಅಂತ ಹೊಳಪು ನೀವು ಎಷ್ಟು ಪಾಲಿಷ್ ಕೊಟ್ಟರು ಬರಲ್ಲ, ಹೌದಾ? ನಮ್ಮವರು ಪಾಲಿಷ್ ಕೊಟ್ಟು ಕೊಟ್ಟು ಅರ್ಧ ಬಂಗಾರ ಕಳೀತಾರೆ, ಅಲ್ಲಿ ಹಾಗಲ್ಲ, ಅದ್ಭುತವಾದ ಹೊಳಪು. ಹೇಳುತ್ತಾರೆ ದಿವ್ಯ ವಿಭೂಷಣೈಹಿ ಯುತಃ, ವಾಜರಾಜರ ಮೈ ಮೇಲೆ ದೇವತಾ ಸಂಬಂಧಿ ಆಭರಣಗಳೆಲ್ಲ ಕೊತ್ತಿವಂತೆ. ಏನ್ರಿ ಇದು ಅಂತ ಹೇಳಿದರೆ ದೊಡ್ಡ ರಹಸ್ಯ ಇದೆ. ಆ ರಹಸ್ಯವನ್ನ ಇನ್ನೊಮ್ಮೆ ವಾದಿರಾಜರ ಆರಾಧನೆಗೆ ಸೇರಿದಾಗಲೋ ಅಥವಾ ಇನ್ನೊಮ್ಮೆ ಇಲ್ಲಿ ಪ್ರವಚನಕ್ಕೆ ಬಂದಾಗಲೋ ನೋಡೋಣ. ಒಟ್ಟಾರೆ ವಾದಿರಾಜರ ಮೇಲೆ ಆಭರಣಗಳಿವೆ ಅಂತ ಪರಿಚಯ ಆಯಿತಲ್ವಾ. ಆ ಆಭರಣಗಳು ಎಂಥವು ಅಂತ ಹೇಳಿದರೆ ಚೂರು ಹೇಳ್ತೇನೆ, ಮತ್ತ ಸಸ್ಪೆನ್ಸ್ ಅಲ್ಲಿ ಯಾಕಿರ್ಬೋದು. ಸರಿ ಸರಿ, ಏನು ಅಂದ್ರೆ ಹೇಳ್ತಾರೆ, ಒಂದೊಂದು ಆಭರಣ ಶಬ್ದ ಮಾಡುತ್ತಾ ಇರುವ ಆಭರಣ, ಸೈಲೆಂಟ್ ಆಗಿ ಯಾವುದೂ ಇಲ್ಲ, ಒಂದೊಂದು ಆಭರಣದಿಂದ ಶಬ್ದ ಬರ್ತಾ ಇದೆ. ಯಾಕೆ ಅಂದ್ರೆ ದೇವತೆಗಳೇ ಅವರ ಆಭರಣಗಳಲ್ಲಿ ಕೂತು ಸೇವಾ ಮಾಡುತ್ತಾ ಇದ್ದಾರೆ. ಹೇಗೆ ದೇವರಿಗೆ ಆಭರಣವಾಗಿ ಆಯುಧಗಳಾಗಿ ವಸ್ತ್ರವಾಗಿ ಲಕ್ಷ್ಮೀದೇವಿ ಕೂತಿದ್ದಾಳೋ ಹಾಗೆ ಲಕ್ಷ್ಮೀದೇವಿಯ ಆಭರಣ ವಸ್ತ್ರಗಳಲ್ಲಿ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರು ಆಕೆಯ ಕಾಲಂದಿಗೆಯಲ್ಲಿ ಬಿದ್ದಿದ್ದಾರೆ. ಅಮಾನಿನ ಪಾದದಲ್ಲಿ ಬಿದ್ದಿರ್ತೇವೆ ಅಂತ ಅಂದಿಗೆಯಲ್ಲಿ ಬಿದ್ದಿದ್ದಾರೆ. ಎಲ್ಲ ಆಭರಣಗಳು ಅವರೇ ಆಗಿದ್ದಾರೆ. ಹಾಗೆ ಬ್ರಹ್ಮ ವಾಯು ಲಾತವ್ಯರಿಗೆ ಆಭರಣಗಳಾಗಿ ಯಾರಿದ್ದಾರೆ ಅಂದ್ರೆ ಸರಸ್ವತಿ ಭಾರತಿ ಭಾವಿ ಭಾರತೀಯರು ಅವರ ಆಭರಣಗಳಾಗಿದ್ದಾರೆ. ಇನ್ನ ಸ್ವಲ್ಪ ರೆಕಮೆಂಡೇಶನ್ ಇಂದ ಯಾರು ಬಂದ್ರು, ಗರುಡ ಶೇಷ ರುದ್ರಾದಿಗಳು ಆ ಬ್ರಹ್ಮ ವಾಯು ಲಾತವ್ಯರ ಪಾದದ ಹತ್ರ ಬಂದ್ರಂತೆ. ನಾವು ಮೇಲೆಲ್ಲ ಬರಲ್ಲ, ಸ್ವಲ್ಪ ಪಾದದ ಹತ್ರ ನಾವೂ ಬಂದು ಸ್ವಲ್ಪ ಶಬ್ದ ಮಾಡುತ್ತೇವೆ. ಏನು, ನಿಮ್ಮ ಗುಣಗಾನವನ್ನ ಸ್ತೋತ್ರ ಮಾಡುತ್ತೇವೆ ಅಂತ. ವಾದಿರಾಜರ ಹತ್ತಿರ ಬಂದರೆ ಆ ವಾದಿರಾಜರ ಆಭರಣಗಳಲ್ಲಿ ಇರುವಂತಹ ದೇವತೆಗಳೇ ಆಭರಣಗಳ ರೂಪದಲ್ಲಿದ್ದಾರೆ. ಅದ್ಭುತವಾಗಿ ವಾದಿರಾಜರ ಮಹಿಮೆಯನ್ನ ವೇದದಲ್ಲಿ ಹೇಳಿದ ವಾದಿರಾಜರ ಮಹಿಮೆಯನ್ನ ಅದ್ಭುತವಾಗಿ ಕೊಂಡಾಡುತ್ತಾ ಇದ್ದಾರೆ. ಕೇಳೋರಿಗೆ ಮಾತ್ರ ಕೇಳಿಸುತ್ತೆ, ಯಾರಿಗೆ ವಾದಿರಾಜರ ಅನುಗ್ರಹ ಪಡೆದವರಿಗೆ. ಇಷ್ಟಾದ್ರೂ ಚಿಂತನೆ ಮಾಡಬಹುದಲ್ಲ, ವಾದಿರಾಜರನ್ನ ಹೋದರೆ ನೋಡಿಸ್ತಾರಲ್ಲ ಕಿರೀಟ ವಾದಿರಾಜರದ್ದು ವಸ್ತ್ರ ಪಾದುಕ ಎಲ್ಲ ನೋಡಿಸ್ತಾರಲ್ಲ, ಮತ್ತೆ ವಾದಿರಾಜರ ಕಿರೀಟ ಎಲ್ಲ ಬಂತು, ಕಿರೀಟ ತೋರಿಸ್ತಾರೆ, ಒಂದೇ ತೋರಿಸ್ತಾರೆ, ಅವ್ರ ಮೈ ಮೇಲೆ ತುಂಬಾ ಇದೆ ಆಭರಣ ನೂಪುರ ಎಲ್ಲ ತುಂಬಾ ಇದೆ. ತುಂಬಾ ವಿಶೇಷವಾಗಿ ವರ್ಣನೆ ಮಾಡುತ್ತಾ ಇದ್ದಾರೆ. ಸಮಯ ಇಲ್ಲ, ಈ ಪ್ರಾಬ್ಲಮ್ ನಮ್ಗೆ ಯಾವಾಗೂ ಬರ್ತಾ ಇರುತ್ತೆ. ಅನುಗ್ರಹ ವಿಠಲ್ ದೇವಸ್ಥಾನಕ್ಕೆ ಬಂದ್ರೆ ಮಿಕ್ಕ ಕಡೆ ಹೋದಾಗ ನಾನು ಕರೆಕ್ಟ್ ಆಗಿ ಟೈಮ್ ಮುಗಿಸ್ತೇನೆ, ನಾನು ಎಲ್ಲ ಕಡೆ ಕೂಡ ಸ್ವಲ್ಪ ಲೇಟ್ ಆಗೇ ಹೋಗ್ತೇನೆ. ಅದು ನನಗೆ ಬಂದ ಕೀರ್ತಿ, ಲೇಟಾಗಿ ಬರ್ತಾರೆ ಕರೆಕ್ಟ್ ಆಗಿ ಮುಗಿಸ್ತಾರೆ ಅಂತ. ಆದ್ರೆ ಇಲ್ಲಿಗೆ ಬಂದ್ರೆ ಮಾತ್ರ ಮುಗಿಸ್ಬೇಕು ಅಂತ ಮನಸ್ಸೇ ಬರಲ್ಲ, ಇನ್ನ ಇನ್ನ ನಾನೇ ಕೇಳಿ ಹೇಳ್ತಾ ಇರ್ತೇನೆ. ಹೌದು, ವಿಶೇಷವಾದ ಆರಾಧನಾ ಸಂದರ್ಭ. ವಾದಿರಾಜರ ಅಪರೂಪದ ನೆನಪು ನಮಗೆ ಗುರುಗಳು ಕೊಟ್ಟಿದ್ದಾರೆ ಅಂತ ಗುರುಗೋವಿಂದ ವಿಠಲ ದಾಸರಿಗೆ ಅಷ್ಟಾಂಗ ನಮಸ್ಕಾರಗಳು ಸಲ್ಲಿಸಿ ಅವರ ಶಿಷ್ಯವರ್ಗಕ್ಕೆ ನಿಮಗೆ ಎಲ್ಲರೂ ಕೂಡ ಭಗವಂತ ಜ್ಞಾನ ಭಕ್ತಿ ವೈರಾಗ್ಯ ಸಾತ್ವಿಕ ಸಂಪತ್ತು ಎಲ್ಲವನ್ನ ಕೊಡಲಿ. ವಾದಿರಾಜರನ್ನ ರುಜುಗೊಳ್ಳುವಂತ ಭಾವಿ ಸಮೀರರು ಅಂತ ನಂಬಿ ಅನುಷ್ಠಾನ ಮಾಡುವ ಭಾಗ್ಯ ನಮಗೆಲ್ಲರಿಗೂ ಬರಲಿ ಎಂಬಲ್ಲಿಗೆ ಶ್ರೀಕೃಷ್ಣ ನಮಸ್ಕಾರ.